ಬಾನುಲಿ ಶ್ರೋತೃಗಳೇ, ಟ್ರಾನ್ಸ್‌ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಪ್ರೀತಿಯ ನಮಸ್ಕಾರ. ನಮ್ಮ ದೈವಾನ್ವೇಷಣೆ ಕನ್ನಡ ಕಾರ್ಯಕ್ರಮವನ್ನು ಆಲಿಸಲು ನಿಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ. ಜೀವನದಲ್ಲಿ ನಿಜವಾದ ಸಂತೋಷ, ಸಮಾಧಾನ, ಸಂತೃಪ್ತಿಯನ್ನು ಪಡೆಯಲು ಹಾತೊರೆಯುತ್ತಿರುವಿರಾ? ಹಾಗಾದರೆ ಬನ್ನಿ ಪ್ರಿಯರೇ, ನಿಮಗೆಂದೇ ಪ್ರೀತಿಯಿಂದ ಪ್ರಸಾರ ಮಾಡುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಿರಿ. ಒಂದು ಮಧುರವಾದ ಗೀತೆಯ ನಂತರ ದೈವ ಸಂದೇಶವನ್ನು ಆಲಿಸಿ ದಿವ್ಯ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಅಂತ್ಯದಲ್ಲಿ ತಿಳಿಸುವ ವಿಳಾಸಕ್ಕೆ ಪತ್ರ ಬರೆಯಿರಿ.
ಕಲ್ವಾರಿ ಕುಟ್ಟವ ಕಣ್ಣು ನೀರು ಮಿಶರತವ
ಆತ್ಮಿಕ ಸಹೋದರ ಸಹೋದರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 65ನೇ ಪುಸ್ತಕವಾಗಿರುವ ಯೋಧನು ಬರೆದ ಪತ್ರಿಕೆಯ 21-25 ವಚನಗಳನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಧ್ಯಾನ ಮಾಡುತ್ತಿದ್ದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ ಎಂಬುದಾಗಿಯೂ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ, ಆಮೇನ್ ಎಂಬುದಾಗಿ ಹೇಳಿದಂತಹ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದಂತಹ ಎಲ್ಲ ಹಂತಗಳಲ್ಲಿ ದೇವಾದಿ ದೇವನೇ ನಮ್ಮನ್ನು ನಡೆಸಿದನು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾನು ಕಳೆದ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಮನಸ್ಸು ಮಾಡಿದರಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಇಂದು ನಾವು ಸತ್ಯವೇದದಲ್ಲಿ 37ನೇ ಪುಸ್ತಕವಾಗಿರುವ ಹಗ್ಗಾಯನ ಬರೆದ ಪ್ರವಾದನ ಗ್ರಂಥವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರವಾದಿಗಳಾದ ಹಗ್ಗಾಯ, ಜಕರಿಯ ಕುರಿತು ಯಜ್ರನ ಪುಸ್ತಕ 5 ಪ್ರಾರಂಭದ 2 ಹಾಗೂ 6:14 ವಚನದಲ್ಲಿ ಇವರು ಯೆರೂಸಲೇಮ್ ದೇವಾಲಯವನ್ನು ಹೇಗೆ ಕಟ್ಟಿದರು ಎಂಬುದಾಗಿ ತಿಳಿದುಬರುತ್ತದೆ. ಹಗ್ಗಾಯನ ಕುರಿತು ಮೊದಲಾಗಿ ಹಗ್ಗಾಯನು ಸಮರ್ಥನು ಹಾಗೂ ದೇವರನ್ನು ಘನಪಡಿಸುವನು ಆಗಿದ್ದನು ಎಂಬುದಾಗಿಯೂ, ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಸ್ನಾನಿಕನಾದ ಯೋಹಾನನು ಸ್ಥಾನ ಪಡೆದನೋ ಅದೇ ರೀತಿಯಲ್ಲಿ ಇವನು ಹಳೆ ಒಡಂಬಡಿಕೆಯಲ್ಲಿ ತನ್ನ ಸ್ಥಾನವನ್ನು ಪಡೆದನು. ಇವನು ಕೂಡ ಹೇಳಿದ್ದೇನೆಂದರೆ ದೇವರು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ. 2, ಹಗ್ಗಾಯನು ದೇವರ ಸಂದೇಶಕನಾಗಿದ್ದನು. ಇವನು ಬರೆಯುವಾಗೆಲ್ಲ ಯೆಹೋವನು ಎಂತೆನ್ನುತ್ತಾನೆ ಎಂಬುದಾಗಿ ಪದೇ ಪದೇ ಬರೆಯುತ್ತಾನೆ. 3, ಹಗ್ಗಾಯನು ಜನರನ್ನು ಖಂಡಿಸಿದ್ದೇ ಅಲ್ಲ, ಅದರ ಜೊತೆ ಜೊತೆಯಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೋತ್ಸಾಹಪಡಿಸಿದನು ಹಾಗೂ ಉತ್ತೇಜನಪಡಿಸಿದನು. 4, ಅವನು ಬೋಧಿಸುವುದು ಮಾತ್ರವಲ್ಲದೆ ಬೋಧಿಸಿದಂತೆ ನಡೆದುಕೊಂಡನು. ಪ್ರಿಯರೇ, ಇಲ್ಲಿವರೆಗೆ ನಾವು ಹಗ್ಗಾಯನು ಬರೆದ ಪ್ರವಾದನ ಗ್ರಂಥದ ಗ್ರಂಥಕರ್ತನ ಕುರಿತು ತಿಳ್ಕೊಂಡಿದ್ದೇವೆ. ಈಗ ನಾವು ಈ ಗ್ರಂಥವನ್ನು ಬರೆದ ಕಾಲದ ಕುರಿತು ತಿಳ್ಕೊಳ್ಳೋಣ. ಹಗ್ಗಾಯನು 1:1 ಹೀಗೆ ಪ್ರಾರಂಭ ಮಾಡುತ್ತಾನೆ. ಅದೇನೆಂದರೆ ಅರಸನಾದ ದಾರ್ಯಾವೇಶನ ಆಳ್ವಿಕೆಯ 2 6 1 ಯೆಹೋವನು ಈ ವಾಕ್ಯವನ್ನು ಶೆಯಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜರುಬ್ಬಾಬೆಲನಿಗೂ ಯೆಹೋಚಾದಾಕನಿಗೆ ಜನಿಸಿದ ಮಹಾಯಾಜಕನಾದ ಯೆಹೋಶುವನಿಗೂ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿ ಕಳಿಸಿದನು ಎಂಬುದಾಗಿ. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿ, ದಾರ್ಯಾವೇಶನು ಕ್ರಿಸ್ತಪೂರ್ವ 521 ತನ್ನ ರಾಜ್ಯವನ್ನು ಪ್ರಾರಂಭ ಮಾಡಿದನು. ಇಸ್ರಾಯೇಲರು ಸರಿಯಾಗಿ ಹೋಗುವುದಕ್ಕೆ ಮುಂಚಿತವಾಗಿ ಅನೇಕ ಪ್ರವಾದಿನಿಗಳು ಆದವು. ಅದೆಲ್ಲವೂ ಇಸ್ರಾಯೇಲೇತ್ಯರು ರಾಜ್ಯವಾಳುತ್ತಿದ್ದಾಗ ಆಯಿತು. ಇಸ್ರಾಯೇಲರು ಸರಿ ಆಳುಗಳಾಗಿ ಹೋಗುವುದಕ್ಕೆ ಮುಂಚಿತವಾಗಿ ಉತ್ತರ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಯಾವ ಅರಸರೂ ಇರಲಿಲ್ಲ. ಆದುದರಿಂದ ಹಗ್ಗಾಯನು ತಾನು ಬರೆಯುವಂತ ಪ್ರವಾದನೆಯು ಅನ್ಯ ಅರಸರ ಕಾಲ ಎಂಬುದಾಗಿ ಬರೆಯುತ್ತಾನೆ. ಯೇಸುಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 21:24 ವಚನದಲ್ಲಿ ಹೀಗೆ ಹೇಳುತ್ತಾನೆ, ಅದೇನೆಂದರೆ ಅವರು ಕತ್ತೆಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು, ಅನ್ಯ ದೇಶದವರ ಸಮಿಗಳು ಪೈರೇಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಹಗ್ಗಾಯನ ಕಾಲದಲ್ಲಿ ಅನ್ಯರ ಕಾಲವು ಪ್ರಾರಂಭವಾಯಿತು. ಅಂದರೆ ಈಗಾಗಲೇ ಯೆಹೂದದವರು ನೆಬುಕದ್ನೆಚ್ಚರನಿಂದ ಸರಿಯಾಳುಗಳಾಗಿ ಹೋಗಿದ್ದಾರೆ. ಅಂದಿನಿಂದ ಯೆರೂಸಲೇಮು ಅನ್ಯರ ಆಳ್ವಿಕೆಗೆ ಒಳಪಟ್ಟಿತು. ಇಂಥ ಸಮಯದಲ್ಲಿ ಹಗ್ಗಾಯನು ಈ ಪ್ರವಾದನೆಯನ್ನು ತಿಳಿಸುತ್ತಿದ್ದಾನೆ. ಹಗ್ಗಾಯನು ಈ ಪ್ರವಾದನೆಯನ್ನು ಬರೆದಂತ ಮುಖ್ಯ ಉದ್ದೇಶ ದೇವಾಲಯವನ್ನು ಮರು ಪ್ರತಿಷ್ಠೆ ಮಾಡುವುದು ಅಥವಾ ಪುನರ್ ನಿರ್ಮಾಣ ಮಾಡುವ ಸಂಗತಿಯು ಹಗ್ಗಾಯನ ಮುಖ್ಯ ಪ್ರಸ್ತಾಪವಾಗಿದೆ. ಹಗ್ಗಾಯನು ಜನರನ್ನು ಅವರು ನಿಧಾನವಾಗಿ ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಎಚ್ಚರಿಸಿದ್ದಲ್ಲದೆ ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಪ್ರೋತ್ಸಾಹಿಸಿದನು ಹಾಗೂ ಉತ್ತೇಜನಪಡಿಸಿದನು. ಹಗ್ಗಾಯನು ಬರೆದ ಮುಖ್ಯ ಸಂದೇಶವೇನೆಂದರೆ ದೇವರ ಮಾತೆ ಅತಿ ಶ್ರೇಷ್ಠವಾದ ಮಾತು ಎಂಬುದಾಗಿ. ಇವನು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡು ಎಲ್ಲಾ ಸಮಯಗಳಲ್ಲಿ ದೇವರನ್ನು ಎತ್ತಿ ಹಿಡಿಯುತ್ತಾನೆ. ಪ್ರಿಯರೇ, ಹಗ್ಗಾಯನು ದೇವರ ವಿಷಯದಲ್ಲಿ ಹೇಳುವುದಲ್ಲದೆ ದೇವರಿಗೆ ಅಧೀನನಾಗಿ ನಡೆಕೊಂಡನು. ಹಗ್ಗಾಯನು ಬರೆದ ಪ್ರವಾದನ ಗ್ರಂಥವು ಹಾಗೂ ಹೊಸ ಉಡಂಬಡಿಕೆಯಲ್ಲಿ ಯಾಕೋಬನು ಬರೆದ ಪತ್ರಿಕೆಯು ಒಂದೇ ರೀತಿಯಲ್ಲಿ ಇದೆ. ಕೆಲವರು ಹೇಳುತ್ತಾರೆ, ಆದರೆ ಹೇಳಿದಂತೆ ನಡೆಕೊಳ್ಳುವುದಿಲ್ಲ. ಆದರೆ ಹಗ್ಗಾಯನು ಹೇಳಿದ ಸಂದೇಶ ಅದಲ್ಲ. ಅವನು ಹೇಳಿದಂತಹ ಸಂದೇಶವೇನೆಂದರೆ ನಮ್ಮ ಜೀವಿತವೇ ಒಂದು ಸಾಕ್ಷಿಯ ಜೀವಿತವಾಗಿರಬೇಕು ಎಂಬುದಾಗಿ. ಹಗ್ಗಾಯನು ಹಾಗೂ ಜಕರಿಯನು ಸಮಕಾಲೀನವರಾಗಿದ್ದರು. ಕೊರಿಂಥ ಸಭೆಗೆ ಬರೆದ ಮೊದಲಿನ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಅದೇನೆಂದರೆ, ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯರೇ, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರ್ರಿ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಹಗ್ಗಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಬೇಗದ ಕೈ ಎಂಬುದಾಗಿ ಕರೆಯಲ್ಪಡುವಂತಹ ವಚನ 1ನೇ ಅಧ್ಯಾಯ 8ನೇ ವಚನ. ಅಲ್ಲಿ ಹೀಗೆ ಓದುತ್ತೇವೆ, ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು, ಇದು ಯಹೋವನ ನುಡಿ ಎಂಬುದಾಗಿ. ಪ್ರಿಯರೇ, ಎರಡನೇ ಬಹುಪ್ರಾಮುಖ್ಯವಾದಂಥ ವಚನ ಯಾವುದೆಂದರೆ 1ನೇ ಅಧ್ಯಾಯ 14ನೇ ವಚನ. ಅದೇ ಕೂಡಲೇ ಶಯಲ್ತಿಯಲನ ಮಗನು ಯಹೂದ ದೇಶಾಧಿಪತಿಯೂ ಆದ ಜರುಬ್ಬಾಬೆಲ್ ಯಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶ ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯಹೋವನ್ನು ಪ್ರೇರೇಪಿಸಲು ಎಂಬುದಾಗಿ. ಕರ್ತಲ್ಪ್ರಿಯರಾದವರೇ, ಹಗ್ಗಾಯ ಪ್ರವಾದನ ಗ್ರಂಥದಲ್ಲಿ ಬಹುಪ್ರಾಮುಖ್ಯವಾಗಿ 5 ಸಂದೇಶಗಳಿವೆ. ಮೊದಲನೇದಾಗಿ, ಕ್ರಿಸ್ತಪೂರ್ವ 520 ಅಂದರೆ ಹಗ್ಗಾಯ ಪ್ರವಾದನ ಗ್ರಂಥದ 1ನೇ ಅಧ್ಯಾಯ 1-11 ವಚನಗಳಲ್ಲಿ ಬರೆಯಲ್ಪಟ್ಟರುವಂತಹ ವಿಷಯಗಳು. ಇಲ್ಲಿ ನಾವು 3 ರೀತಿಯಲ್ಲಿ ಹಗ್ಗಾಯನು ಜನರನ್ನು ಉತ್ತೇಜನಪಡಿಸುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಎರಡನೇದಾಗಿ, ಕ್ರಿಸ್ತಪೂರ್ವ 520 ಅಂದರೆ ಹಗ್ಗಾಯ ಪ್ರವಾದನ ಗ್ರಂಥದ 1ನೇ ಅಧ್ಯಾಯ 12-15 ವಚನಗಳಲ್ಲಿ ತಿಳಿಸಲ್ಪಟ್ಟರುವಂತಹ ವಿಷಯ. ಹಗ್ಗಾಯನು ಜನರಿಗೆ ಹೇಳಿದಂತ ವಿಷಯಕ್ಕೆ ಅನುಗುಣವಾಗಿ ಅಥವಾ ಪ್ರೋತ್ಸಾಹಕ್ಕೆ ಅನುಗುಣವಾಗಿ ಜನರಿಂದ ಬಂದಂತ ಪ್ರತಿಕ್ರಿಯೆ ಏನು ಎಂಬುದಾಗಿ. ಇದರಲ್ಲಿ ಯೆರೂಸಲೇಂ ದೇವಾಲಯವನ್ನು ಕಟ್ಟುವ ವಿಷಯ ಹಾಗೂ ಜನರು ದೇವರಿಗೆ ವಿಧೇಯರಾಗುವಂತಹ ವಿಷಯ. ಮೂರನೇದಾಗಿ, ಕ್ರಿಸ್ತಪೂರ್ವ 520 ಅಂದರೆ 2ನೇ ಅಧ್ಯಾಯ 1-9 ವಚನಗಳಲ್ಲಿ ಬರೆಯಲ್ಪಟ್ಟರುವಂತಹ ವಿಷಯ. ಇದರಲ್ಲಿ ಜನರ ನಿರುತ್ಸಾಹ ಹಾಗೂ ದೇವರು ಜನರನ್ನು ಪ್ರೋತ್ಸಾಹಿಸುವ ವಿಷಯಗಳ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. 4ನೇದಾಗಿ, ಕ್ರಿಸ್ತಪೂರ್ವ 520 ಅಂದರೆ 2ನೇ ಅಧ್ಯಾಯ 10-19 ವಚನಗಳಲ್ಲಿ ಬರೆಯಲ್ಪಟ್ಟರುವಂತಹ ವಿಷಯಗಳು. ಅದ್ಯಾವುದೆಂದರೆ, ಜನರು ದೇವರ ನಿಬಂಧನೆಗನುಸಾರವಾಗಿ ಜೀವಿಸಬೇಕೆಂತಲೂ ಹಾಗೂ ಅದರ ವಿವರಣೆ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತೇವೆ. 5ನೇದಾಗಿ, ಕ್ರಿಸ್ತಪೂರ್ವ 520 ಅಂದರೆ 2ನೇ ಅಧ್ಯಾಯ 20-23 ವಚನಗಳಲ್ಲಿ ತಿಳಿಸಲ್ಪಟ್ಟರುವಂತಹ ವಿಷಯ. ಅದು ಯಾವುದೆಂದರೆ, ದೇವರ ಕಾರ್ಯಕ್ರಮಗಳ ಪ್ರಕಟಣೆ ಹಾಗೂ ಆ ವಿಷಯಗಳಲ್ಲಿ ದೇವರ ಅಪೇಕ್ಷಿಸುವ ಸಂಗತಿಗಳು ಎಂಬುದಾಗಿ. ಆತ್ಮಿಕ ಸಹೋದರ ಸಹೋದರಿಯರೇ, ಗ್ರಂಥ ಪರಿಚಯದ ಕುರಿತು ನಾವು ಆಲೋಚಿಸುವಾಗ, ಎಜ್ರನು ಪರ್ಷಿಯಾದ ಅರಸನಿಂದ ಅಪ್ಪಣೆ ಪಡೆದು ಯಹೂದ್ಯರೊಡನೆ ಯೆರೂಸಲೇಮಿಗೆ ಹಿಂತಿರುಗಿ ಬಂದನು. ಎಜ್ರನ ಪುಸ್ತಕದ 2ನೇ ಅಧ್ಯಾಯ ಮತ್ತು ನೆಹೆಮೀನ ಪುಸ್ತಕದ 7ನೇ ಅಧ್ಯಾಯಗಳನ್ನು ಓದುವಾಗ ಈ ವಿಷಯದ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಯಹೂದ್ಯರು ಸರಿಯಿಂದ ಬಂದಾಗ ದೇವಾಲಯವನ್ನು ಕಟ್ಟುವುದಕ್ಕೆ ತೊಡಗಿದರು. ಅದರ ಕುರಿತು ನಾವು ಎಜ್ಜರ ಪ್ರವಾದನ ಗ್ರಂಥ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಆನಂತರ ಅಪನಂಬಿಕೆಯುಳ್ಳವರಾಗಿ 16 ವರ್ಷಗಳವರೆಗೆ ಆ ದೇವಾಲಯವನ್ನು ಕಟ್ಟದೆ ಸುಮ್ಮನಿದ್ದರು. ಆಗ ಪ್ರವಾದಿಯಾದ ಹಗ್ಗಾಯನು ತನ್ನ ಜನರನ್ನು ಗದರಿಸಿ ಧೈರ್ಯಪಡಿಸಿ ದೇವಾಲಯವನ್ನು ಕಟ್ಟುವಂತೆ ಅವರನ್ನು ಪ್ರೇರೇಪಿಸುತ್ತಾನೆ. ಪ್ರಿಯ ದೇವಿ ಜನರೇ, ಈ ಗ್ರಂಥ ಭಾಗದಲ್ಲಿ ಅನೇಕ ವಿಷಯಗಳ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಅದನೆಂದರೆ, ಪ್ರೇರೇಪಿಸುವುದಕ್ಕಾಗಿ ಮಾಡಿದಂತಹ ಮೊದಲನೇ ಸಂದೇಶ, ಧೈರ್ಯಗೊಳಿಸುವುದಕ್ಕಾಗಿ ಮಾಡಿದಂತಹ ಎರಡನೇ ಸಂದೇಶ, ಆಶೀರ್ವದಿಸುವುದಕ್ಕಾಗಿ ಮಾಡಿದಂತಹ ಮೂರನೇ ಸಂದೇಶ ಹಾಗೂ ಖಚಿತಪಡಿಸುವುದಕ್ಕಾಗಿ ಮಾಡಿದಂತಹ ನಾಲ್ಕನೇ ಸಂದೇಶ. ಈ ಗ್ರಂಥದಲ್ಲಿ ಬರೆದಿರುವಂತಹ ಮುಖ್ಯ ಪ್ರಸ್ತಾಪ ದೇವಾಲಯವು ಪುನಃ ಕಟ್ಟಲ್ಪಡುವುದು ಮತ್ತು ಕ್ರಿಸ್ತನ ಬರುವಿಕೆ ಎಂಬುದಾಗಿ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಸರ್ವಶಕ್ತನಾದ ದೇವರು ತನ್ನ ಜನರಿಗೆ ಅನೇಕ ವಾಗ್ದಾನಗಳನ್ನು ಈ ಹಗ್ಗಾಯ ಪ್ರವಾದನ ಗ್ರಂಥದಲ್ಲಿ ಕೊಡುತ್ತಾನೆ. ಅದ್ಯಾವುದೆಂದರೆ, ಮೊದಲಾಗಿ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿಯೂ, ಎರಡನೇದಾಗಿ ನನ್ನ ಆತ್ಮ ನಿಮ್ಮ ಮಧ್ಯದಲ್ಲಿ ನೆಲೆಸಿರುತ್ತದೆ ಎಂಬುದಾಗಿಯೂ, ಮೂರನೇದಾಗಿ ಆಲಯವನ್ನು ಮಹಿಮೆಯಿಂದ ತುಂಬಿಸುತ್ತೇನೆ ಎಂಬುದಾಗಿಯೂ, ನಾಲ್ಕನೇದಾಗಿ ಈ ಮಹಿಮೆಯು ವಿಶೇಷವಾಗಿರುವುದೆಂಬುದಾಗಿಯೂ, ಐದನೇದಾಗಿ ಈ ಸ್ಥಳದಲ್ಲಿ ಸಮಾಧಾನ ಕೊಡುವೆನೆ ಎಂಬುದಾಗಿಯೂ, ಆರನೇದಾಗಿ ನಿನ್ನನ್ನು ಮುದ್ರೆ ಹಾಗೆ ಇಡುವನೆ ಎಂಬುದಾಗಿಯೂ, ಕೊನೆಯದಾಗಿ ನಾನೇ ನಿನ್ನನ್ನು ಆಯ್ದುಕೊಂಡಿದ್ದೇನೆ ಎಂಬುದಾಗಿ. ಇಲ್ಲಿಗೆ ಹಗ್ಗಾಯ ಪ್ರವಾದನ ಗ್ರಂಥದ ಪೀಠಿಗ ಭಾಗದ ಅಧ್ಯಯನವು ಮುಕ್ತಾಯವಾಯಿತು. ಇಲ್ಲಿವರೆಗೂ ದೇವಾದಿದೇವನೇ ನಮ್ಮ ನಡೆಸಿದನು. ಈಗ ನಮ್ಮ ಗಮನವನ್ನು ಮೊದಲನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ. ಪ್ರವಾದಿಯಾದ ಹಗ್ಗಾಯನು 70 ವರ್ಷಗಳ ಕಾಲ ಬಾಬೆಲಿಗೆ ಸೆರಾಗಿ ಹೋಗಿದ್ದ ಜನರು ಮತ್ತೆ ಯೆರೂಸಲೇಮಿಗೆ ಬಂದಂತ ವಿಷಯವಾಗಿ ತಿಳಿಸುತ್ತಿದ್ದಾನೆ. ಹಗ್ಗಾಯನ ಪ್ರವಾದನ ಗ್ರಂಥವನ್ನು ಓದುವಾಗ ಐತಿಹಾಸಿಕದ ಪುಸ್ತಕಗಳು ಹಾಗೂ ಪ್ರವಾದನೆಯ ಪುಸ್ತಕಗಳನ್ನು ಓದುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿದುಬರುತ್ತದೆ. ಸತ್ಯವೇದದಲ್ಲಿ ಚಿಕ್ಕ ಪುಸ್ತಕಗಳು ಎಂಬುದಾಗಿ ಕರೆಯಲ್ಪಡುವಂತಹ ಎಜ್ರಾ, ನೆಹಮಿಯ ಹಾಗೂ ಎಸ್ತೆರಳ ಪುಸ್ತಕಗಳು ಐತಿಹಾಸಿಕ ಪುಸ್ತಕಗಳು ಎಂಬುದಾಗಿ ಕರೆಯಲ್ಪಡುತ್ತವೆ. ಹಗ್ಗಾಯ, ಜಕರಿಯ ಹಾಗೂ ಮಲಾಕಿ ಬರೆದಂತಹವುಗಳನ್ನು ಪ್ರವಾದನೆಯ ಪುಸ್ತಕಗಳು ಎಂಬುದಾಗಿ ಕರೆಯಲಾಗುತ್ತದೆ. ಇವೆಲ್ಲವುಗಳನ್ನು ಓದುವುದಕ್ಕೆ ಮುಂಚಿತವಾಗಿ ದಾನಿಯೇಲ ಪ್ರವಾದ ಗ್ರಂಥವನ್ನು ಓದುವುದು ಒಳ್ಳೆಯದು. ಕರ್ತನ ಪ್ರಿಯರಾದವರೇ, ಹಗ್ಗಾಯ ಹಾಗೂ ಜಕರಿಯ ಪ್ರವಾದನ ಗ್ರಂಥಗಳು ಒಂದೇ ಕಾಲದಲ್ಲಿ ಬರೆಯಲ್ಪಟ್ಟರೂ ಅವರು ಬರೆದಿರುವಂತಹ ವಿಷಯಗಳು ಬೇರೆ ಬೇರೆಯಾಗಿವೆ. ಸೆರೆಯಾಳುಗಳಾಗಿ ಹೋಗಿ ಮತ್ತೆ ಯೆರೂಸಲೇಮಿಗೆ ಹಿಂದಿರುಗಿ ಬಂದಂತವರು ದೇವಾಲಯವನ್ನು ಹಾಗೂ ಯೆರೂಸಲೇಮಿನ ಕೋಟೆಯನ್ನು ಕಟ್ಟುವ ವಿಷಯದಲ್ಲಿ ಉತ್ತೇಜನಪಡಿಸುತ್ತಾರೆ. ಎಜ್ರನ ಪುಸ್ತಕ 5ನೇ ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ಹೀಗೆ ಓದುತ್ತೇವೆ, ಅದನೆಂದರೆ ಆಗ ಪ್ರವಾದಿಗಳಾದ ಹಗ್ಗಾಯನು, ಯೆದ್ದೋವಿನ ಮಗನಾದ ಜಕ್ಕರಿನು ಇಸ್ರಾಯೇಲ್ ದೇವರಿಂದ ಪ್ರೇರಿತರಾಗಿ ಆತನ ಹೆಸರಿನಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ಯಹೂದ್ಯರನ್ನು ಪ್ರಬೋಧಿಸಲು ಶೆಯಲ್ತಿಯೇಲನ ಮಗನಾದ ಜರುಬ್ಬಾಬೆಲ್, ಯೋಚಾದಕನ ಮಗನಾದ ಯಶುವ ಇವರು ಯೆರೂಸಲೇಮಿನ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಪ್ರಿಯರೇ, ಅಂದರೆ ಹಗ್ಗಾಯ ಹಾಗೂ ಜಕ್ಕರಿಯರು ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಉತ್ತೇಜನಪಡಿಸುತ್ತಾರೆ ಎಂಬುದಾಗಿ ಯೆಜ್ರನ ಪುಸ್ತಕದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಯೆಜ್ರನ ಪುಸ್ತಕ 6ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಅದೇನೆಂದರೆ ಯಹೂದ್ಯರ ಹಿರಿಯರು ಪ್ರವಾದಿಗಳಾದ ಹಗ್ಗೈ, ಯೆದ್ದೋವಿನ ಮಗನಾದ ಜಕರಿಯ ಇವರ ಪ್ರಬೋಧನೆಯಿಂದ ಪ್ರೇರಿತರಾಗಿ ಕಟ್ಟುವ ಕೆಲಸವನ್ನು ಸಾಗಿಸುತ್ತಾ ಬಂದು ಇಸ್ರಾಯೇಲ್ ದೇವರ ಆಜ್ಞಾನುಸಾರವಾಗಿಯೂ ಪಾರಸಿಯ ರಾಜರಾದ ಖೊರೇಶ್, ದರ್ಯಾವೇಶ್, ಅರ್ಥಶಸ್ತ ಇವರ ಅಪ್ಪಣೆಯ ಆಧಾರದಿಂದಲೂ ಕಟ್ಟಡವನ್ನು ಮುಗಿಸಿದರು ಎಂಬುದಾಗಿ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಮುಂದೆ ನಾವು ದೇವಾಲಯವನ್ನು ಪುನಃ ಕಟ್ಟಲು ಎಚ್ಚರಿಸುವಂತಹ ವಿಷಯದಲ್ಲಿ ಕೇಳಿಸಿಕೊಳ್ಳುತ್ತೇವೆ. ಹಗ್ಗಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಅದೇನೆಂದರೆ ಅರಸನಾದ ದಾರ್ಯಾವಿಶ್ವನ ಆಳ್ವಿಕೆಯ 2ನೇ ವರ್ಷದ 6ನೇ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನು ಈ ವಾಕ್ಯವನ್ನು ಶೆಯಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜರುಬ್ಬಾಬೆಲನಿಗೂ ಯೆಹೋಚಾದಾಕನಿಗೆ ಜನಿಸಿದ ಮಹಾಯಾಜಕನಾದ ಯೆಹೋಶುವನಿಗೂ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿ ಕಳಿಸಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಸರ್ವಶಕ್ತನಾದ ದೇವರು ಹಗ್ಗಾಯನಿಗೆ ತಿಳಿಸಿದಂತ ಪ್ರವಾದನೆಯ ಸಮಯದ ಕುರಿತು ತಿಳ್ಕೊಳ್ಳುತ್ತೇವೆ. ಇದರ ಮೂಲಕ ನಾವು ಮತ್ತು ತಿಳ್ಕೊಳ್ಳುವುದೇನೆಂದರೆ, ಪ್ರವಾದಿಯಾದ ಹಗ್ಗಾಯನು ಇಸ್ರಾಯೇಲರ ಅರಸರ ಕಾಲದಲ್ಲಿ ಆಗಲಿ ಯಹೂದ್ಯರ ಅರಸರ ಕಾಲದಲ್ಲಿ ಆಗಲಿ ಬರೆಯದೆ ಅನ್ಯರು ಆಳುವಂತಹ ಸಮಯದಲ್ಲಿ ಈ ಪ್ರವಾದನೆಯನ್ನು ಬರೆಯುತ್ತಿದ್ದಾನೆ ಎಂಬುದಾಗಿ. ಅಂದು ಪ್ರಾರಂಭವಾದದ್ದು ಇಂದಿನವರೆಗೂ ಹಾಗೆಯೇ ನಡೆದಿದೆ. ಆದ್ದರಿಂದ ಯೇಸುಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 21:24 ವಚನದಲ್ಲಿ ಹೀಗೆ ಹೇಳುತ್ತಾನೆ, ಅದೇನೆಂದರೆ ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು, ಅನ್ಯ ದೇಶದವರ ಸ್ವಾಮಿಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುವುದು ಎಂಬುದಾಗಿ. ಪ್ರಿಯ ದೇವ್ ಜನರ ದಮಡೆ ಗಮನಿಸಿ, ಈ ಹಗ್ಗಾಯ ಪ್ರವಾದನೆಯ ಉದ್ದಕ್ಕೂ ನಾವು ಧ್ಯಾನ ಮಾಡುವಾಗ ಹಗ್ಗಾಯನು ಒಂದು ಮಾತನ್ನು ಪದೇ ಪದೇ ಬರೆಯುತ್ತಾನೆ. ಅದ್ಯಾವುದೆಂದರೆ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ. ಅಂದರೆ ಇಲ್ಲಿ ಹಗ್ಗಾಯನು ದೃಢಪಡಿಸುವುದೇನೆಂದರೆ, ನಾನು ಹೇಳುವಂತಹ ಮಾತುಗಳು ನನ್ನದಲ್ಲ, ಆದರೆ ದೇವರಿಂದ ಬಂದಂತ ಮಾತುಗಳು ಎಂಬುದಾಗಿ. ಮೊದಲನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದನೆಂದರೆ ಅರಸನಾದ ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದ 6ನೇ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನ ಈ ವಾಕ್ಯವನ್ನು ಶೆಯಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜರುಬ್ಬಾಬೆಲನಿಗೂ ಯೆಹೋಚಾದಾನಿಗೆ ಜನಿಸಿದ ಮಾಯಾಜಕನಾದ ಯೆಹೋಶುವನಿಗೂ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿ ಕಳಿಸಿದನು ಎಂಬುದಾಗಿ. ಕರ್ತಲ್ಪ್ರಿಯರಾದವರೇ, ಇಲ್ಲಿ ನಾವು ಜರುಬ್ಬಾಬೆಲ್ ಎಂಬುದಾಗಿ ಓದಿಕೊಂಡಿದ್ದೇವೆ. ಜರುಬ್ಬಾಬೆಲ್ ಅಂದರೆ ಬಾಬೆಲಿನಲ್ಲಿ ಬಿತ್ತಲ್ಪಟ್ಟವನು ಎಂಬುದಾಗಿ. ಅಂದರೆ ಅವನು ಸರಿ ಆಳುಗಳಾಗಿ ಹೋದ ಬಾಬೆಲಿನಲ್ಲಿ ಹುಟ್ಟಿದವನು ಎಂಬುದಾಗಿ. ಇದು ನಂದಿಯರ ಹೆಸರು, ಆದರೂ ದಾವಿದನ ವಂಶಕ್ಕೆ ಸಂಬಂಧಪಟ್ಟವನು, ಯೆಹೋಯಾಕೀನನ ಮೊಮ್ಮಗನು. ಮೊದಲನೇ ಪೂರ್ವಕಾಲ ವೃತ್ತಾಂತ 3:17-19 ವಚನಗಳಲ್ಲಿ ಹೀಗೆ ಓದುತ್ತವೆ, ಸೆರೆಗೆ ಒಯ್ಯಲ್ಪಟ್ಟ ಯಕೋನಿನಿಗೆ ಹುಟ್ಟಿದ ಮಕ್ಕಳು ಶಯಲ್ತಿಯಲ್, ಮಲ್ಕಿರಾಮ್, ಪೇದಾಯ, ಶೆನಾಚರ್, ಎಕಮ್ಯ, ಹೌಶಾಮ, ನೆಬದ್ಯ ಎಂಬುವರು. ಪೇದಾಯನ ಮಕ್ಕಳು ಜರುಬಾಬೆಲ್, ಶಿಮ್ಮಿಯವರೇ. ಜರುಬಾಬೆಲನ ಮಕ್ಕಳು ಮೆಶುಲಾಮ್, ಅನನ್ಯ ಎಂಬುವರು. ಶೋಲಮಿತ್ ಎಂಬುವಳು ಇವರ ತಂಗಿ ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಯಜ್ರನ ಪುಸ್ತಕ 5:13-14 ವಚನಗಳಲ್ಲಿ ಹೀಗೆ ಓದುತ್ತೇವೆ, ಆದರೆ ಬಾಬಿಲಿನ ಅರಸನಾದ ಕೊರೇಶನು ತನ್ನ ಆಳ್ವಿಕೆಯ ಮೊದಲನೇ ವರ್ಷದಲ್ಲಿ ಈ ದೇವಾಲಯವನ್ನು ತೆರಿಗೆ ಕಟ್ಟುವುದಕ್ಕೆ ಅಪ್ಪಣೆ ಕೊಟ್ಟದಲ್ಲದೆ ನೆಬುಕತ್ನೇಚರನು ಯೆರೂಸಲೇಮಿನ ದೇವಾಲಯದಿಂದ ತೆಗೆದುಕೊಂಡು ಹೋಗಿ ಬಾಬೆಲಿನ ದೇವಾಲಯದಲ್ಲಿಟ್ಟಿದ್ದ ಬೆಳ್ಳಿ ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ಅಲ್ಲಿಂದ ತೆಗೆಸಿ ತಾನು ದೇಶಾಧಿಪತಿಯನ್ನಾಗಿ ನೇಮಿಸಿದ ಶಶ್ವಚರನ್ ಎಂಬುವನ ವಶಕ್ಕೆ ಕೊಟ್ಟು ಎಂಬುದಾಗಿ. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿ, ಯಹೂದದ ಅಧಿಪತಿಯಾಗಿ ನೇಮಿಸಲ್ಪಟ್ಟವನು ಎಂಬುದಾಗಿ ಕೊನೆಯಲ್ಲಿ ಓದಿಕೊಂಡಿದ್ದೇವೆ. ಹಗ್ಗಾಯ ಪ್ರವಾದನೆ ಗ್ರಂಥ 1:17 ಯೆಹೋಚಾದಾಕನಿಗೆ ಜನಿಸಿದ ಮಹಾಯಾಜಕನಾದ ಯೆಹೋಶುವನಿಗೂ ಎಂಬುದಾಗಿ ಓದಿಕೊಂಡಿದ್ದೇವೆ. ಬಾಬೆಲಿನವರು ಆಕ್ರಮಣ ಮಾಡಿದಾಗ ಯೆಹೋಚಾದಾಕನ ಮಗನಾದ ಯೆಹೋಶುವನು ಮಹಾಯಾಜಕನಾಗಿದ್ದನು. ಮೊದಲನೇ ಪೂರ್ವಕಾಲ ವೃತ್ತಾಂತ 6:15 ಹೀಗೆ ಓದುತ್ತವೆ, ನೆಬುಕದ್ನೇಚರನು ಯೆಹೋವನ ಪ್ರೇರಣೆಯಿಂದ ಯೆಹೂದ್ಯರನ್ನು ಯೆರೂಸಲೇಮಿನವರನ್ನು ಸೆರೆ ಒಯ್ದಾಗ ಈ ಯೆಹೋಚಾದಾಕನು ಅವರೊಡನಿದ್ದನು ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಈ ಯೆಹೋಶುವನು ಧಾರ್ಮಿಕ ಮುಖಂಡನಾಗಿದ್ದನು. ಅಂದರೆ ಇಲ್ಲಿ ದೇವರು ದೇಶದ ಅಧಿಪತಿಗೂ ಧಾರ್ಮಿಕ ಮುಖಂಡರಿಗೂ ಹಾಗೂ ಎಲ್ಲ ನಾಯಕರಿಗೆ ತನ್ನ ಸಂದೇಶದ ಕುರಿತು ತಿಳಿಸುತ್ತಿದ್ದಾನೆ. ಯಾವಾಗ ಇಸ್ರಾಯೇಲರು ಬಾಬೆಲಿನಿಂದ ಹಿಂದಿರುಗಿ ಬಂದರೋ ಆಗ ಅವರು ದೇವಾಲಯವನ್ನು ಕಟ್ಟುವ ಉತ್ಸಾಹದಲ್ಲಿದ್ದರು. ಆದರೆ ಕಾಲಾಂತರದಲ್ಲಿ ನೋಡುವಾಗ ಆ ವಿಷಯದಲ್ಲಿ ಅವರು ನಿರುತ್ಸಾಹಗೊಂಡರು. ಕಷ್ಟ ಬಾಧೆಗಳು ಅವರನ್ನು ಆವರಿಸುವಾಗ ಅವರು ಬಿದ್ದು ಹೋದರು. ತದನಂತರ ಅವರು ಒಂದು ತೀರ್ಮಾನಕ್ಕೆ ಬಂದರು. ಅದೇನೆಂದರೆ ಈಗ ನಾವು ದೇವಾಲಯವನ್ನು ಕಟ್ಟುವ ಸಮಯ ಸರಿಯಲ್ಲ ಎಂಬುದಾಗಿ. ಇದ್ದ ಸ್ಥಿತಿಯಲ್ಲಿಯೇ ತೃಪ್ತಿಗೊಂಡರು. ಮತ್ತು ಅವರು ಅಂದುಕೊಂಡದ್ದೇನೆಂದರೆ ದೇವಾಲಯವನ್ನು ಕಟ್ಟುವುದು ಬಹಳ ಕಷ್ಟಕರವಾದಂಥ ಕೆಲಸ, ಹಾಗೂ ದೇವರು ನಮ್ಮನ್ನು ದೇವಾಲಯವನ್ನು ಕಟ್ಟುವುದಕ್ಕಾಗಿ ನೇಮಿಸಲಿಲ್ಲ ಎಂಬುದಾಗಿ. ದೇವಾಲಯವನ್ನು ಕಟ್ಟುವಂತಹ ವಿಷಯದಲ್ಲಿ ಅವರು ಪದೇ ಪದೇ ಹೇಳಿದಂಥ ಮಾತು, ದೇವಾಲಯವನ್ನು ಕಟ್ಟುವಂತಹ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಇಂದು ಅನೇಕರು ಈ ರೀತಿಯಾಗಿ ಹೇಳುತ್ತಾರೆ, ಅದನೆಂದರೆ ನಾನು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಇನ್ನೂ ಸಮಯ ಬಂದಿಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ಒಂದೇ ವಿಷಯ ನಾನು ಅರಿಬೇಕು, ಅದನೆಂದರೆ ದೇವರು ನಮಗೆ ಇಲ್ಲಿವರೆಗೂ ಅವಕಾಶ ಕೊಟ್ಟಿದ್ದಾನೆ, ಸಮಯ ಕೊಟ್ಟಿದ್ದಾನೆ. ಇಂದು ನಾವು ದೇವರ ಸ್ವರವನ್ನು ಕೇಳಿಸಿಕೊಂಡು ಆತನ ಕಡೆಗೆ ತಿರುಗಿಕೊಳ್ಳುವುದಾದರೆ ನಾವು ನಿಜವಾಗಲೂ ಆಶೀರ್ವಿಸಲ್ಪಟ್ಟವರೇ. ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವ ವಿಷಯದಲ್ಲಿ ನಾವು ನಿಧಾನ ಮಾಡುವುದಾದರೆ ಪ್ರಿಯರೇ, ಕೊನೆಗೆ ನಾವು ಮೋಸ ಹೋಗ್ತೇವೆ, ಮೂರ್ಖರಾಗ್ತೇವೆ. ಸಮಯ ಇರುವಾಗಲೇ, ಜೀವವಿರುವಾಗಲೇ ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡು ಆತನ ಮಾರ್ಗದಲ್ಲಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರ ಸಮಾಧಾನ ಸಂತೋಷ ನಿಮ್ಮೊಂದಿಗೆ ಸದಾ ಇರಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ರೋಮಾಯ 12:33.
ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನ ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ.
ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kannadattb@radio882.com.
ನಮಸ್ಕಾರ ಪ್ರಿಯರೇ.